ಮುಖ್ಯ ಸಿದ್ಧಾಂತದ ಅಂತ ವಿದ್ವಾಂಶನ ಶಿಕ್ಷಣ ಚೈತೀತ್ಯಕಿತ ನಿರ್ಭಾಸತಾಂ ಹೃದಂಬರೆ ಅರ್ಥಿಕಲ್ಪಯಂ ಪ್ರತ್ಯರ್ಥಿಕೇಸರಿ ವ್ಯಾಸತೀರ್ಥೂಯಾದ ಅಸ್ಮದಿಷ್ಟಾ ಸಿದ್ಧಯೇ ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣೋಗಾಕರಾನ ವಾದಿರಾಜ ಗುರು ಮುಂದೆ ಕೃಪದಾಶಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭದತಾಂ ಕಲ್ಪವೃಕ್ಷಾಯ ಕೃತಾಂ ಕಾಮಧೇನವೆ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಕ್ತಿಂ ಸ್ಮರೆ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧಿಂದ್ರ ಮನೋರಥಾಃ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಇವತ್ತು ಕನ್ನಡದಲ್ಲಿ ವಿಷ್ಣು ಸಹಸ್ರನಾಮದ ಚಿಂತನೆ ಮಾಡ್ತಾ ಇದ್ದೀವಿ. ಅರ್ಷಿ ದೇವತೆ ಛಂದಸ್ಸಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಟುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶಿವನ್ನಾರಾಯಣೋ ದೇವತ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧ ಚೇತಪೇ ವಿನಿಯೋಗ ಓಂ ನಮೋ ಭಗವತೇ ವಾಸುದೇವಾಯ ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ ಪ್ರಭು ಭೂತಕೃದ್ಭೂತಕೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರಯೇವ ಚ ಯೋಗೋ ಯೋಗ ವಿಧಾಂನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹೋ ಅಪುಶ್ರೀಮಾನ್ ಕೇಶವ ಋಷೋತ್ತಮ ಸರ್ವ ಶರ್ವ ಶಿವಸ್ಥಾನುರ್ಭೂತಾದರ್ ನಿಧಿರವ್ಯಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ. ಈ ನಾಲ್ಕನೇ ಶ್ಲೋಕದಲ್ಲಿ ಸರ್ವ ಶರ್ವ ಇವೆರಡು ನೋಡಿದ್ದೀವಿ. ಸರ್ವ ಶರ್ವ ಶಿವ ಅನ್ನುವ ಅರ್ಥ ಶಬ್ದ. ಈ ಶಿವ ಶಬ್ದ ಪ್ರಖ್ಯಾತವಾಗಿರುವಂತಹದ್ದು ರುದ್ರದೇವರಿಗೆ. ನಮಗೆ ಶಿವ ಅಂದರೆ ರುದ್ರದೇವರು, ಉಮಾಪತಿ ಶಿವ, ಉಮಾಪತಿ ರುದ್ರದೇವರು, ಅವರದೇ ಸ್ಮರಣೆ ಬರುತ್ತೆ. ಈ ನಾರಾಯಣನ ಸರ್ವಶಬ್ದವಾಚ್ಯತ್ವಕ್ಕೆ ಅನೇಕ ಶಬ್ದಗಳು ನಮಗೆ ಸಹಾಯಕಾರಿ ಆಗುತ್ತೆ. ಈ ಶಿವಶಬ್ದ ಇನ್ನೊಂದು. ಶಿವ ಅನ್ನೋದು ಪ್ರಖ್ಯಾತವಾಗಿ ಪ್ರಸಿದ್ಧವಾಗಿ ರುದ್ರದೇವರಿಗೆ ಅನ್ವಯವಾದರೂ ಮೂಲತಃ ಅದು ಪರಮಾತ್ಮನನ್ನೇ ಹೇಳುತ್ತೆ. ಅದಕ್ಕೆ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಅಂತ ಹೇಳಿ ಪುರಾಣಗಳಲ್ಲಿ ಬಂದಂತೆ ಶಿವನ ಒಳಗಿರುವ ಶಿವನಾಮಕ ಪರಮಾತ್ಮ. ಸೊ ಈ ಶಿವ ಅನ್ನುವ ಶಬ್ದ ಮೂಲತಃ, ಯಾಕಂದ್ರೆ ಮಹಾಪ್ರಳಯದಲ್ಲಿ ರುದ್ರದೇವರು ಯಾರೂ ಇರೋದಿಲ್ಲ, ಬ್ರಹ್ಮ ರುದ್ರ ಯಾವ ಪದವಿ ಇರೋದಿಲ್ಲ, ಯಾರೂ ಇರೋದಿಲ್ಲ. ಆ ಸಮಯದಲ್ಲಿ ಸಹಿತ ಆ ಶಿವಶಬ್ದದಿಂದ ವಾಚ್ಯನಾದವನು ಪರಮಾತ್ಮ. ಆದ್ದರಿಂದ ನಿತ್ಯ ಶಿವಶಬ್ದ ವಾಚ್ಯನಾದವನು ಪರಮಾತ್ಮನೇ. ಮಿಕ್ಕವರು ರುದ್ರದೇವರು ಶಿವಶಬ್ದದಿಂದ ಅವರು ಪದವಿ ಅಂದರೆ ಈಗ ಈಗ ಇರುವ ರುದ್ರದೇವರಿಗೆ ಅವರು ಶಿವ ಅಂತ ಹೆಸರು. ಆ ಶಿವನಿಗೆ ಆ ಶಿವ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂದರೆ ಆ ಶಿವತ್ವವನ್ನು ಆ ಭಗವಂತನ ಅನುಗ್ರಹದಿಂದ ಪಡೆದಿದ್ದಾರೆ. ಶಿವತ್ವ ಅಂತ ಹೇಳಿದರೆ ಶಿವನ ಪದವಿ ಅಂತ ಒಂದು, ಅಷ್ಟೇ ಅಲ್ಲದೆ ಶಿವನಿಂದ ಆ ಶಬ್ದದಿಂದ ತಿಳಿಯಲ್ಪಡುವಂತಹ ಗುಣಗಳೆಲ್ಲ ಕೂಡ ಭಗವಂತ ಕೊಟ್ಟಿದ್ದಾನೆ. ಇದು ಸುಮ್ಮನೆ ನಾಮಕೆವಾಸ್ತೆ ಶಬ್ದ ಅಲ್ಲ. ನಮ್ಮೆಲ್ಲರಿಗೆ ಹೆಸರುಗಳು ನಾಮಕೆವಾಸ್ತೆ ಹೆಸರುಗಳು, ಅದೇನೋ ಹೆಸರು ಇಡಬೇಕೇನೋ ಹೆಸರು ಇಟ್ಟಿದ್ದಾರೆ. ಆದರೆ ರುದ್ರದೇವರಿಗೆ ಅದು ಸಾರ್ಥಕ ನಾಮವೇ. ಆದರೆ ಆ ರುದ್ರದೇವರಿಗೆ ಅದು ಸಾರ್ಥಕ ನಾಮವಾಗುವಂತೆ ಅನುಗ್ರಹ ಮಾಡಿದವನು ಪರಮಾತ್ಮ ಒಂದು. ಎರಡನೆಯದು ಆ ಶಿವನ ಒಳಗೆ ಶಿವನಾಮಕನಾಗಿ ಭಗವಂತ ನೆಲೆಸಿದ್ದು ಆ ಶಬ್ದಗಳಿಗೆ ಮೂಲತಃ ಇನ್ನೂ ಹೆಚ್ಚಾಗಿ ಆ ಶಬ್ದ ಶಿವ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಮುಂದೆ ನೋಡ್ತಾ ಬರ್ತೀವಿ. ಮಂಗಳ, ಶುಭ, ಕ್ಷೇಮ ಇವೆಲ್ಲವೂ ಕೂಡ ಒಳ್ಳೆ ಪಾಸಿಟಿವ್ ಕ್ವಾಲಿಟೀಸ್ ಎಷ್ಟೋ. ಅದಕ್ಕೆ ಶಿವಶಿವೋ ಭೂತ, ಸೊ ಭಗವಂತನ ಒಂದು ಅನುಗ್ರಹದಿಂದ ಶಿವನು ಶಿವನಾದ ಅಂಥೇಳಿ. ಸೊ ಅಂದರೆ ಆ ಶಿವತ್ವವನ್ನು, ಆ ಪವಿತ್ರತೆಯನ್ನು, ಆ ಶುಭತ್ವವನ್ನು, ಆ ಮಂಗಳತ್ವವನ್ನು ಅದನ್ನು ರುದ್ರದೇವರು ಪಡೆಯುವುದಕ್ಕೆ ಕಾರಣ ಆ ಭಗವಂತನ ಅನುಗ್ರಹ. ಸೊ ಆ ಭಗವಂತನ ಪ್ರೀತಿಗೆ ಪಾತ್ರನಾದವರು ಶಿವ. ವೈಷ್ಣವ ನಾಮ ಯಥಾ ಶಂಭೋ ಅಂತ ಹೇಳಿದಂತೆ ಅತ್ಯಂತ ವೈಷ್ಣವ ಅಗ್ರೇಸರರು ಆಗಿರುವ ಕಾರಣದಿಂದ ಆ ರುದ್ರನಿಗೆ ಶಿವ ಅನ್ನುವ ಹೆಸರು, ಪದವಿ, ಲಕ್ಷಣಗಳು ಮೂರನ್ನು ಕೊಟ್ಟಿದ್ದಾನೆ ಭಗವಂತ. ಆ ಶಿವನಿಂದ ವಾಚ್ಯವಾದ ಗುಣಗಳು ಕೂಡ ಆ ರುದ್ರದೇವನಿಗಿದೆ. ಏನು ಆ ಶಿವ ಅನ್ನುವ ಶಬ್ದ ಏನನ್ನು ಹೇಳುತ್ತೆ, ಅದು ಭಗವಂತನಿಗೆ ಹೇಗೆ ಅನ್ವಯ ಮಾಡುವುದು ಅನ್ನೋದು ಈ ಹೆಸರನ್ನು ನಾವು ಅಧ್ಯಯನ ಮಾಡುವಾಗ ಗೊತ್ತಾಗತ್ತೆ. ಶಿವ ಅಂತ ಹೇಳಿದರೆ ಇದು ನಿರ್ದುಃಖ ಆನಂದ ಸ್ವರೂಪ ಅಂಥೇಳಿ. ಸೊ ಇದನ್ನು ಮಾಂಡುಕ ಉಪನಿಷತ್ ವ್ಯಾಖ್ಯಾನದಲ್ಲಿ ಕೂಡ ಆಚಾರ್ಯರು ವಿಸ್ತಾರ ಮಾಡ್ತಾ ಇದ್ದಾರೆ. ಏನಂತ ಹೇಳಿದರೆ ಮಾಂಡುಕ ಉಪನಿಷತ್ತಿನಲ್ಲಿ ಅಲ್ಲಿ ಭಗವಂತನನ್ನು ಆ ತುರಿಯ ರೂಪನ ಅಂದರೆ ಮೋಕ್ಷ ಪ್ರದಾಯಕನಾದ ಭಗವಂತನನ್ನು ವರ್ಣನೆ ಮಾಡುವಾಗ ಅವನಿಗಿರುವ ವಿಶೇಷಣಗಳನ್ನು ಹೇಳುವಾಗ ಶಿವ ಅನ್ನುವ ಶಬ್ದವನ್ನು ಬಳಸ್ತಾರೆ. ಆ ಅನೇಕ ವಿಶೇಷಣಗಳನ್ನು ಹೇಳ್ತಾ ಹೋಗ್ತಾರೆ. ಹೇಳ್ತಾ ಹೋಗುವಾಗ ಹರಿ ಓಂ ನಾಂತ ಪ್ರಜ್ಞಂ, ಇದು ದ್ವಿತೀಯ ಖಂಡ ಮಾಂಡುಕ ಉಪನಿಷತ್ನಲ್ಲಿ ಬರುವಂತಹ ಉಪನಿಷದ್ ವಾಕ್ಯ. ನಾಂತ ಪ್ರಜ್ಞಂ ನ ಬಹಿಪ್ರಜ್ಞಂ ನ ಉಭಯತಃ ప్రజ్ఞం న ప్రజ్ఞానగణం న ప్రజ్ఞం న అప్రజ్ఞం అదృష్టం అవ్యవహార్యం అలక్షణం అచింత్యం అవ్యపదేశం ఏకాత్మ ప్రత్యయ అంత హేళతా ఆ భగవంత అంద తురియ రూప ఆ మోక్షప్రదాయకనాద భగవంత అవన రూప ఎంతద్దు అంత ಹೇಳಿದ್ರೆ ఈ విశ్వ దేస ఈ రూపకడికి భిన్నవాద రూప ఇన్నొందు రూపವನ್ನು తోకొండ భగవంత ಅವನ ರೂಪ ಎಂಥದ್ದಂದ್ರೆ ಸಾರಂ ಪ್ರಪಂಚ ಉಪಶಮಂ ಶಿವಂ ನೋಡಿ ಆ ಶಬ್ದವನ್ನು ಶಿವಃ ಅಂದರೆ ರುದ್ರದೇವರನ್ನು ಹೇಳಬೇಕಂದ್ರೆ ಶಿವಃ ಅಂತ ಹೇಳಬೇಕು ಅಲ್ಲಿ ಶಿವಂ ಅಂದರೆ ಶಿವ ಸತ್ಯಂ ಶಿವಂ ಸುಂದರಂ ಅಂತ ಹೇಳುವಾಗ ಕೂಡ ಭಗವಂತ ಸತ್ಯ ಸ್ವರೂಪನಾಗಿದ್ದಾನೆ ಶಿವ ಸ್ವರೂಪನಾಗಿದ್ದಾನೆ ಸುಂದರ ಸ್ವರೂಪನಾಗಿದ್ದಾನೆ ಸೊ ಆ ಶಿವತ್ವವನ್ನು ಹೇಳುತ್ತಾ ಆದ್ದರಿಂದ ಅದಕ್ಕೆ ಶಿವಃ ಅಂತ ಹೇಳಿ ಶಿವಂ ಅಂತ ಹೇಳಿ ಅದೇ ವಿಧವಾಗಿ ಎಲ್ಲ ಗುಣಗಳನ್ನು ಹೇಳುವಾಗ ಸಾರಂ ಪ್ರಪಂಚ ಉಪಶಮಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ನಾಲ್ಕನೇ ರೂಪ ತುರಿಯ ರೂಪ ಭಗವಂತ ಆ ನಾಲ್ಕನೇ ರೂಪ ಎಂಥದ್ದು ಅಂತ ಹೇಳುವಾಗ ಅಲ್ಲಿ ಶಿವ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ರೆ ಭಗವಂತ ಶಿವನಾಗಿದ್ದಾನೆ ಅದ್ವೈತನಾಗಿದ್ದಾನೆ ಅದ್ವೈತ ಅಂತ ಹೇಳಿದರೆ ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದಲ್ಲ ಅದ್ವೈತ ಸಿದ್ಧಾಂತ ಈ ಉಪನಿಷತ್ನಗಳು ಬರುವ ಅದ್ವೈತ ವಾಕ್ಯಗಳಿಂದ ಅದಕ್ಕೆ ಒಂದು ಹೆಸರು ಇಟ್ಕೊಂಡಿದ್ದಾರೆ ಅಷ್ಟೇ ಅದ್ವೈತ ಸಿದ್ಧಾಂತ ಅದರ ಹೆಸರು ಆದರೆ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಎಲ್ಲ ಕಡೆ ಅದ್ವೈತ ಶಬ್ದ ಬಳಸ್ತಾರೆ ಅದು ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಶಬ್ದ ಅಲ್ಲವೇ ಅಲ್ಲ ಭಗವಂತ ಅದ್ವೈತ ಅವನು ಭಗವಂತ ಅದ್ವೈತ ಅಂದರೆ ದ್ವ ಎರಡು ಮಿಥ್ಯಾಜ್ಞಾನ ದ್ವ ಅಂದರೆ ಎರಡು ಎರಡು ಅಂದರೆ ಇದೋ ಅದು ಇದೋ ಅದು ಈ ಸಂದೇಹದಿಂದ ಕೂಡಿರುವಂತೆ ನೋಡ್ರಿ ಈ ಮಿಥ್ಯಾಜ್ಞಾನ ಅದಕ್ಕೆ ದ್ವ ದ್ವಿತ್ವ ದ್ವಿತ್ವ ಅಂತ ಕರೀತಾರೆ ದ್ವ ದ್ವೈತ ದ್ವಿತ್ವ ಆ ದ್ವಿತ್ವ ಇಲ್ಲದೆ ಆ ದ್ವ ಅದ್ವ ಇತ ಅದರಿಂದ ಕೂಡಿರುವಂಥದ್ದು ಅಂದರೆ ದ್ವಿತ್ವ ರೂಪವಿಲ್ಲದೆ ಇರುವುದು ಅದ್ವ ಆಗತ್ತೆ ಈ ವಿಧವಾಗಿ ಅದ್ವದಿಂದ ಕೂಡಿದವನು ನಾರಾಯಣ ಶಬ್ದ ಇದ್ದಂತೆ ದ್ವ ಅಂದರೆ ಮಿಥ್ಯಾ ರೂಪ ಜ್ಞಾನ ಅದು ಆ ಇಲ್ಲದೇ ಇರುವುದು ಅಂದರೆ ಸತ್ಯ ಜ್ಞಾನ ಅದರಿಂದ ಇತ ಕೂಡಿರುವಂಥದ್ದು ಅದ್ವೈತ ಅಂತ ಒಂದು ಇಲ್ಲ ದ್ವ ಅಂದರೆ ಮಿಥ್ಯಾಜ್ಞಾನ ದ್ವೈತ ಅಂದರೆ ಮಿಥ್ಯಾಜ್ಞಾನದಿಂದ ಕೂಡಿರುವಂಥದ್ದು ಅದ್ವೈತ ಅಂದರೆ ಹಾಗಿಲ್ಲದೆ ಇರುವಂಥದ್ದು ಭಗವಂತ ಅದ್ವೈತ ಸೊ ಅಲ್ಲಿ ದ್ವೈತ ಅದ್ವೈತ ಶಬ್ದಗಳು ಈ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಶಬ್ದಗಳಲ್ಲವೇ ಅಲ್ಲ ದ್ವೈತ ಬಹಳ ಕೆಟ್ಟದು ಅದ್ವೈತ ಬಹಳ ಒಳ್ಳೆ ಅದನ್ನು ಇಟ್ಕೊಂಡು ಬಹಳ ಅದನ್ನು ತಪ್ಪಾಗಿ ನೋಡಿದ್ದು ಅದ್ವೈತ ಒಳ್ಳೆಯದಂತ ಹೇಳ್ತಾ ಇದೆ ಉಪನಿಷತ್ತು ದ್ವೈತ ಕೆಟ್ಟದಂತ ಹೇಳ್ತಾ ಇದೆ ಅಂತೇಳಿ ಅಲ್ಲ ಅಲ್ಲಿ ಹೇಳುವ ಆ ಶಬ್ದ ಪ್ರಯೋಗ ಕಾಂಟೆಕ್ಸ್ಟೇ ಬೇರೆ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು ಒಳ್ಳೆಯದು ಕೆಟ್ಟದ್ದು ಎಲ್ಲ ವಿವಿಧವಾದ ಅರ್ಥಗಳು ಬರುತ್ತೆ ಆದ್ದರಿಂದ ಅಲ್ಲಿ ಅದ್ವೈತ ಅಂತ ಹೇಳಿದರೆ ದ್ವಿತ್ವ ಇಲ್ಲದೇ ಇರುವಂಥದ್ದು ಆದ್ದರಿಂದ ಅಲ್ಲಿ ಶಿವಂ ಅದ್ವೈತಂ ಎಲ್ಲ ಭಗವಂತನ ವರ್ಣನೆಗಳು ಹೇಳ್ತಾ ಬರುವಾಗ ಭಗವಂತ ಶಿವನಾಗಿದ್ದಾನೆ ನಾರಾಯಣ ಶಿವನಾಗಿದ್ದಾನೆ ಅಂತ ಅಲ್ಲಿ ಮಾಂಡುಪನಿಷತ್ತಿನಲ್ಲಿ ವಾಕ್ಯ ಬರುತ್ತೆ ಆ ಶಿವ ಅನ್ನುವ ಶಬ್ದಕ್ಕೆ ಇವೆಲ್ಲದಕ್ಕೂ ಏನು ಅರ್ಥ ಅಂತ ಆಚಾರ್ಯರು ಮಹಾತ್ಮ್ಯ ಅನ್ನುವ ಗ್ರಂಥದಿಂದ ಕೋಟ್ ಮಾಡ್ತಾ ಹೇಳ್ತಾ ಬರ್ತಾ ಇದ್ದಾರೆ ಪ್ರತಿಯೋ ಜ್ಞಾನ ರೂಪತ್ವ ಅಥವಾ ಸಾರ ಆನಂದ ರೂಪ ಸಾರ ಅಂತ ಹೇಳಿದರೆ ಆನಂದ ರೂಪ ಅಂತ ಅರ್ಥ ಉತ್ಕೃಷ್ಟ ಆನಂದ ರೂಪತ್ವಾತ್ ಉಪಶಬ್ದ ಪ್ರತಿಷ್ಠಿತ ಅಂತ ಹೇಳಿ ಭಗವಂತ ಆನಂದ ರೂಪವಾಗಿದ್ದ ಕಾರಣದಿಂದ ಹಾಗೆ ಹೇಳ್ತಾರೆ ಅಂತ ಹೇಳಿ ಪ್ರಪಂಚಂ ದೇಹ ಬಂಧಾಕ್ಯಂ ತುರಿಯ ಪ್ರಪಂಚ ಉಪಶಮ ಅಂದ್ರೆ ಪ್ರಪಂಚ ಅಂದ್ರೆ ದೇಹಕ್ಕೆ ಬರುವ ಬಂಧ ಸಂಬಂಧ ಯಾವುದಿದೆ ಅದೇ ಪ್ರಪಂಚ ಪಂಚಭೂತಗಳಿಂದ ಕೂಡಿರುವಂಥದ್ದು ಆ ದೇಹ ಸಂಬಂಧ ಅದನ್ನು ಉಪಶಮ ಮಾಡ್ತಾನೆ ಅಂದ್ರೆ ಸಂಸಾರದಿಂದ ಹೊರಗೆ ಬೀಳುವಂತೆ ಮಾಡ್ತಾನೆ ಆದ್ದರಿಂದ ಪ್ರಪಂಚ ಉಪಶಮಂ ಅಂತ ಪ್ರಯೋಗ ಮಾಡ್ತಾರೆ ಶಿವಂ ಅಂತ ಹೇಳುವ ಶಬ್ದಕ್ಕೆ ಅಂದ್ರೆ ಇದು ತುರಿಯ ನಾಮಕ ಭಗವಂತನನ್ನು ವರ್ಣನೆ ಮಾಡ್ತಾ ಹೇಳುವಂಥದ್ದು ತುರಿಯ ಶಮಯೇತ್ ಯತಃ ಈ ಪ್ರಪಂಚ ದೇಹಬಂಧದಿಂದ ಉಪಶಮ ಕೊಡ್ತಾನೆ ಆದ್ದರಿಂದ ಅಲ್ಲಿ ತುರಿಯ ನಾಮಕ ಭಗವಂತ ಅಂತ ಅದು ಹೇಳ್ತಾರೆ ಅಂದ್ರೆ ಪ್ರಪಂಚ ಉಪಶಮ ತೇನ ಅಪಿ ಉಕ್ತ ಸ ಭಗವಾನ್ ಪ್ರಭು ಅಂತ ಹೇಳಿ ಅಲ್ಲಿ ಶಿವ ಶಬ್ದಕ್ಕೆ ನಿರ್ದುಃಖ ಸುಖ ರೂಪತ್ವಾತ್ ಶಿವ ಶಬ್ದ ಶ್ರುತೌ ಶ್ರುತಃ ಇದು ಮಹಾತ್ಮ್ಯ ಜ್ಞಾನದ ಕೋಟ್ ಮಾಡಿ ಆಚಾರ್ಯ ಹೇಳ್ತಾರೆ ಏನಂತ ಹೇಳಿದರೆ ಶಿವ ಅನ್ನುವ ಶಬ್ದ ಅದು ಶ್ರುತಿಗಳಲ್ಲಿ ಪ್ರಖ್ಯಾತವಾಗಿದೆ ಯಾವ ಅರ್ಥದಲ್ಲಿ ಅಂತ ಹೇಳಿದರೆ ನಿರ್ದುಃಖ ಸುಖ ರೂಪತ್ವಾತ್ ಶಿವ ಅಂತ ಹೇಳಿದರೆ ದುಃಖವಿಲ್ಲದೆ ಸುಖದಿಂದ ಯಾವಾಗಲೂ ಕೂಡಿರುವಂತಹ ರೂಪ ಇಂತಹ ಒಂದು ರೂಪವನ್ನು ರುದ್ರದೇವರು ಕೊಟ್ಟಿದ್ದಾರೆ ಆದ್ದರಿಂದ ಶಿವ ಆಗಿದ್ದಾರೆ ಅವರು ಆದ್ದರಿಂದ ಭಗವಂತ ನಿಜವಾದ ಶಿವ ಅಂದರೆ ಪೂರ್ಣವಾಗಿ ರುದ್ರದೇವರು ಎಷ್ಟೋ ಒಂದು ಯೂನಿಟ್ಸ್ ಶಿವತ್ವ ಇದೆ ಅವರಲ್ಲಿ ಅಂತ ಹೇಳಿದರೆ ಅನಂತ ಶಿವತ್ವ ಇರುವುದು ಭಗವಂತನಲ್ಲಿ ಆದ್ದರಿಂದ ಅವನು ಶಿವನಾಗಿದ್ದಾನೆ ಅಂತ ಹೇಳಿದರೆ ಅವನು ನಿರ್ದುಃಖ ಸುಖ ರೂಪತ್ವದಿಂದ ಕೂಡಿದವನಾಗಿದ್ದಾನೆ ಆದ್ದರಿಂದ ಅವನಿಗೆ ಶಿವ ಸೊ ನಿರ್ದುಃಖ ದುಃಖರಹಿತವಾದಂತಹ ಸುಖ ರೂಪತ್ವಾತ್ ಸುಖ ರೂಪತ್ವದಿಂದ ಕೂಡಿರುವುದೇ ಶಿವಶಬ್ದ ಶಿವಶಬ್ದ ಹೇಳುತ್ತೆ ಇದು ಶ್ರುತೌ ಶ್ರುತಃ ಶ್ರುತಿಗಳಲ್ಲಿ ಪ್ರಖ್ಯಾತವಾಗಿರುವಂತಹ ಅರ್ಥವಾಗಿದೆ ಅಂಥೇಳಿ ಅದಾದ ಮೇಲೆ ಅನ್ಯಥಾ ಪ್ರತ್ಯಯೋದ್ವೈತಂ ಶಮಯೇತಂ ಯಥೋಹರಿಹಿ ಅಂತೇಳಿ ಅದ್ವೈತ ತೇನ ಬೋಧಿ ತೇನ ಚ ಉದ್ದಿಷ್ಟ ತುರಿಯ ಪುರುಷೋತ್ತಮ ಅಂತೇಳಿ. ಸೊ ತುರಿಯ ನಾಮಕ ಪುರುಷೋತ್ತಮ ರೂಪಿ ಪರಮಾತ್ಮನಿಗೆ ಇವೆಲ್ಲವೂ ಕೂಡ ಅನ್ಯಥಾ ಪ್ರತ್ಯಯ ಯಾವುದಿದೆ ಅದ್ವೈತ. ಅನ್ಯಥಾ ಪ್ರತ್ಯಯ ಅಂದ್ರೆ ರಾಂಗ್ ಥಿಂಗ್ ನಲ್ಲಿ ಬಿಲೀಫ್ ಇರುವಂಥದ್ದು, ಅದು ದ್ವೈತ ಆಗತ್ತೆ ಅಂತೇಳಿ. ಇದೇನ್ರಿ ದ್ವೈತವನ್ನು ಹೀಗೆ ಹೇಳಿದ್ರೆ, ಇದು ದ್ವೈತ ಮತಕ್ಕೆ ಸಂಬಂಧಪಟ್ಟದ್ದಲ್ಲ. ಉಪನಿಷತ್ತುಗಳಲ್ಲಿ ದ್ವೈತ ಶಬ್ದದ ಅರ್ಥ ಆ ಅರ್ಥದಲ್ಲಿ ಬಳಸಿದ್ದಾರೆ. ಆದ್ದರಿಂದ ಅದು ಇಲ್ಲದೆ ಇರುವುದು ಅದ್ವೈತವಾಗತ್ತೆ. ಅಂದರೆ ಸತ್ಯವಾದ ಸ್ವರೂಪವನ್ನು ಹೇಳುವಂಥದ್ದು ದ್ವಿತ್ವದಿಂದ ಕೂಡಿರದೇ ಇರುವಂಥದ್ದು ಆಗಿರುವ ಕಾರಣದಿಂದ ಅದ್ವ ಏತದ್ವ ಈತ ಅಲ್ಲ ಅದ್ವೈತ, ಅದರ ಅದ್ವೈತ ಅಂತ. ಸೊ ಅದಕ್ಕೆ ಆ ಅರ್ಥದಲ್ಲಿ ಆ ಶಿವ ಅನ್ನುವ ಶಬ್ದಕ್ಕೆ ಆ ಅರ್ಥವನ್ನು ಹೇಳಿದ್ದಾರೆ. ಸೊ ಅದರಿಂದ ಆ ಶಿವ ನಾಮಕ ಪರಮಾತ್ಮ ಅವನು ಶಿವ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತ ನಿರ್ದುಃಖ ಸುಖ ಆನಂದ ಸ್ವರೂಪಿಯಾಗಿರುವುದೇ ಶಿವ ಶಬ್ದದ ಅರ್ಥವಾಗಿದೆ. ಆ ವಿಧವಾಗಿ ಭಗವಂತ ನಿರ್ದುಃಖ, ದುಃಖದ ಲೇಪವಿಲ್ಲ, ಆನಂದವೇ ಸ್ವರೂಪವಾಗಿದೆ ಅಂತ ಮಾಂಡುಕೋಪನಿಷತ್ತಿನ ತುರಿಯ ನಾಮಕ ಭಗವಂತನ ವರ್ಣನೆಯಲ್ಲಿ ಬರುವಂತಹ ಒಂದು ವಿಶೇಷಣ ಶಿವ ಅಂತ ಅದು ಹೇಳಿದ್ದಾರೆ. ಸೊ ಅದೇ ಋಗ್ವೇದದಲ್ಲಿ ಕೂಡ ಅಗ್ನಿ ನಾಮಕ ಅಲ್ಲಿ ಅಗ್ನಿಮಿ ಇಳೆ ಪುರೋಹಿತಂ ಅಂತ ಹೇಳುವಾಗ ಅಲ್ಲಿ ಅಗ್ನಿ ನಾಮಕ ಪರಮಾತ್ಮ, ಅಲ್ಲಿ ಅಗ್ನಿ ಇಲ್ಲಿ ಹೇಗೆ ಶಿವಶಬ್ದ ಶಿವನಿಗೆ ಅನ್ವಯವಾದರೂ ಮೂಲತಃ ಪರಮಾತ್ಮ ಪರಮಾತ್ಮನಿಂದ ಶಿವನಿಗೆ ಬಂದಿದೆ. ಹಾಗೆ ಅಗ್ನಿ ಅನ್ನುವ ಶಬ್ದ ಕೂಡ ಮೂಲತಃ ಅಗ್ರೇ ನಯತಿ ಎಲ್ಲರಿಗಿಂತ ಮುಂದೆ ಇರುವವನು ಸರ್ವೋತ್ತಮನಾದವನಾದ ಕಾರಣದಿಂದ ಪರಮಾತ್ಮನಿಗೆ ಅಗ್ನಿ ಅಂತ ಹೆಸರು. ತನ್ನ ಹೆಸರು ಅಗ್ನಿ ಅನ್ನುವ ಹೆಸರನ್ನು ಅಗ್ನಿದೇವರಿಗೂ ಕೊಟ್ಟ ಪರಮಾತ್ಮ. ಆದ್ದರಿಂದ ಆಮೇಲೆ ಅಗ್ನಿದೇವರು ಅಗ್ನಿ ಆದರು. ಮೊದಲು ಪರಮಾತ್ಮನೇ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಅಗ್ನಿನಾಮಕನಾಗಿ ಪರಮಾತ್ಮ ಇರ್ತಾನೆ. ಆದ್ದರಿಂದ ಅಗ್ನಿನಾಮಕನಾದ ಪರಮಾತ್ಮ ಅಗ್ನಿದೇವರಿಗೆ ಅಗ್ನಿ ಅನ್ನುವ ಶಬ್ದ ಕೊಡುವುದು, ಅಗ್ನಿ ಅನ್ನುವ ಆ ಲಕ್ಷಣಗಳನ್ನು ಕೊಡ್ತಾರೆ ಅವರು, ಅಗ್ನಿ ಅನ್ನುವ ಪದವಿಯನ್ನು ಕೊಡ್ತಾರೆ. ಈ ವಿಧವಾಗಿ ಅಗ್ನಿಯನ್ನು ಭಗವಂತ ಅನುಗ್ರಹ ಮಾಡಿದ್ದಾನೆ ಅಗ್ನಿದೇವರನ್ನು. ಆದ್ದರಿಂದ ಅಗ್ನಿ ಅಂತ ಕರೆಯಲ್ಪಟ್ಟವರಾಗಿದ್ದಾರೆ. ಅದು ಹೇಳುವಾಗ ಆ ಅಗ್ನಿ ಸೂಕ್ತದಲ್ಲಿಯೇ ಅಲ್ಲಿ ಹೇಳ್ತಾ ಇದ್ದಾರೆ, ಆ ಅಗ್ನಿನಾಮಕ ಭಗವಂತ ಅಲ್ಲಿ ಕೂಡ ಶಿವ ಅಂತ ಕರೆಯಲ್ಪಟ್ಟವನು. ಅದೇ ಅಗ್ನಿ ಶಿವನಾದ ಅಂದ್ರೆ ಅಗ್ನಿನಾಮಕ ಪರಮಾತ್ಮ ಶಿವ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ಹೇಳಿ ಅರ್ಥ. ಶಿವ ಅಂತ ಹೇಳಿದ್ರೆ ಅಲ್ಲಿ ಕೂಡ ಪರಮಾತ್ಮನನ್ನು ಹೇಳುವ ಶಬ್ದ ಆಗಿದೆ ಅಂತ ಹೇಳಿ ಈ ವಿಧವಾಗಿ ಖ್ಯಾತಿ ಅಂದ್ರೆ ಅದಕ್ಕೆ ಹೇಳುವುದು ಶ್ರುತೌ ಶ್ರುತಃ, ಶ್ರುತಿಗಳಲ್ಲಿ ಆ ಪ್ರಖ್ಯಾತಿಯೇ ಬಂದಿದೆ. ಆದ್ದರಿಂದ ಶಿವ ಅನ್ನುವ ಶಬ್ದ ನಮಗೆ ಬ್ರಹ್ಮಾಂಡ ಪುರಾಣವು ಅದನ್ನೇ ಹೇಳುತ್ತೆ. ಬ್ರಹ್ಮಾಂಡ ಪುರಾಣದಲ್ಲಿ ಬರುವ ವಚನ ಕೂಡ ಭಗವಂತ ಶಿವ ಅನ್ನುವ ಶಬ್ದ ಭಗವಂತನನ್ನು ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಿವೋ ಮೋಕ್ಷೇ ಮಹಾದೇವೇ ಕೀಳಕ ಗ್ರಹ ಯೋಗಯೋಹ ಬಾಲಕೆ ಗುಗ್ಗುಲ ವೇದೆ ಪುಂಡರೀಕ ದ್ರುಮೇಬಿತ ಸುಖೇ ಕ್ಷೇಮೇ ಜಲೇ ಕ್ಲೀವಂ ಇತಿ ಅಭಿಧಾನಾನುಸಾರೇಣ ಮೋಕ್ಷ ರೂಪ ಶಿವ. ಶಿವ ಅನ್ನುವ ಶಬ್ದಕ್ಕೆ ಇಷ್ಟೆಲ್ಲವೂ ಅರ್ಥಗಳಿದೆ, ಬೇಕಾದಷ್ಟು ಅರ್ಥಗಳಿದೆ ಶಿವ ಅಂತ ಹೇಳಿದರೆ. ಈ ಎಲ್ಲ ಅರ್ಥಗಳಲ್ಲಿ ತಗೊಂಡ ಕೂಡ ಮೋಕ್ಷ ಪ್ರದಾಯಕ. ಅದಕ್ಕೆ ರುದ್ರದೇವರು ಅವರೇ ಹೇಳ್ತಾರೆ ಒಂದು ಕಡೆ ಶಿವಪುರಾಣಗಳಲ್ಲೇ ಬರುವಂಥದ್ದು, ಮೋಕ್ಷಕ್ಕೆ ಕೊಡುವ ಅಧಿಕಾರ ನನಗಿಲ್ಲ, ನಾನು ಮಿಕ್ಕದ್ದೆಲ್ಲ ನಿಮ್ಮ ಡಿಸೈರ್ಸ್ ಫುಲ್ಫಿಲ್ ಮಾಡ್ತೀನಿ, ಮೋಕ್ಷ ಬೇಕಂದ್ರೆ ಪರಮಾತ್ಮ ನಾರಾಯಣನ ಹತ್ರ ಹೋಗಬೇಕು ಅಂತ ರುದ್ರದೇವರೇ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಮೋಕ್ಷದಾಯಕನಾದ ಶಿವ ಅಂತ ಹೇಳಿದರೆ ರುದ್ರದೇವರನ್ನು ಹೇಳ್ತಾ ಇಲ್ಲ, ಇದು ಶಿವನ ಒಳಗಿರುವ ಶಿವನಾಮಕನಾದ ವಿಷ್ಣು ಸ್ವರೂಪಕ್ಕೆ ಹೇಳುವಂಥದ್ದು. ಅವನು ಶಿವ ಅನ್ನುವ ಶಬ್ದದಿಂದಲೇ ವಾಚ್ಯನಾಗಿದ್ದಾನೆ. ಅದಕ್ಕೆ ಅಲ್ಲಿ ಶಿವ ಅನ್ನೋದು ವಿಷ್ಣುವನ್ನೇ ಹೇಳುತ್ತೆ ಅಂಥೇಳಿ ಅಲ್ಲಿ ಹೇಳಿದರೆ ತ್ವಮಗ್ನೆ ಶಿವಸಖ ಶಿವ ಸುಖಾತ್ಮಕತ್ವೇನ ಅಂತ ಬ್ರಹ್ಮಾಂಡ ಪುರಾಣದ ವಚನ ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಅದನ್ನೇ ಹೇಳಿದ್ದಾರೆ. ಅದಾದ ಮೇಲೆ ಶಿವೋ ಮೋಕ್ಷೇ ಮಹಾದೇವೇ ಕೀಳಕ ಗ್ರಹ ಯೋಗಿಯೋ, ಶಿವನಿಗೆ ಮಹಾದೇವ ಅಂತ ಹೆಸರು. ಇದು ಬಹಳ ಜನಕ್ಕೆ ಗೊಂದಲ, ಮಹಾ ನೋಡ್ರಿ ವಿಷ್ಣು ಬ್ರಹ್ಮ ಇವರೆಲ್ಲರೂ ಕೂಡ ದೇವತರು, ದೇವರು ಎಲ್ಲರೂ ಎಷ್ಟೋ ಜನ ಇದ್ದಾರೆ, ದೇವತೆಗಳು ದೇವಂದರು ಎಷ್ಟೋ, ಆಲ್ ಆರ್ ಗಾಡ್ಸ್, ಬಟ್ ಮಹಾದೇವ ಈ ರುದ್ರ ಓನ್ಲಿ ಮಹಾದೇವ, ಶಿವನೇ ಮದ. ಇದು ಬಹಳ ಜನ ಪಾಲಿಟಿಷಿಯನ್ಸ್ ಅದನ್ನಾದರೆ ಹೇಳ್ತಾರೆ, ಮಹಾದೇವ್ ತೋ ಕೇವಲ ಶಿವ ಹಿ ಮಹಾದೇವ ಏನು. ಆದರೆ ನಿಜವಾಗಿ ಶಿವ ಮಹಾದೇವನೇ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕಂದ್ರೆ ರುದ್ರೋ ಮಹಾದೇವ ಮಹಾದೇವ ಅನ್ನೋ ಶಬ್ದ ಅನೇಕ ಕಡೆ ರುದ್ರದೇವರಿಗೆ ಪ್ರಯೋಗ ಇದೆ. ಅವರು ಮಹಾದೇವರಾದರೆ ಪರಮಾತ್ಮ ಮಹಿದಾಸನಾದ ಅಂದ್ರೆ ಏನು, ಆ ಮಹಾದೇವರು ಸಹಿತ ಯಾರ ದಾಸರಾಗಿದ್ದಾರೋ ಅವನು ಮಹಿದಾಸ. ಮಹಿದಾಸ ನಾಮಕನಾಗಿ ಭಗವಂತ ಇದ್ದಾನೆ ಅಂದ್ರೆ ಆ ಮಹಾದೇವ ಮುಂತಾದ ಮಹಾ ಮಹಾದೇವತೆಗಳು ಕೂಡ ಮಹಾದೇವರು, ರುದ್ರದೇವರು ಮಹಾದೇವರು, ಚತುರ್ಮುಖ ಬ್ರಹ್ಮನು ಮಹಾದೇವರೇ, ವಾಯುದೇವರು ಮಹಾದೇವರೇ, ಲಕ್ಷ್ಮಿಯೂ ಮಹಾದೇವಳೆ, ಇವರೆಲ್ಲರನ್ನು ಮೀರಿದ ಮಹಾದೇವಳು. ಇವರೆಲ್ಲರಿಂದಲೂ ಪೂಜಿಸಲ್ಪಡ್ತಾನೆ. ಆದ್ದರಿಂದ ಭಗವಂತ ಅವನು ಮಹಿದಾಸ ಅಂದ್ರೆ ಮಹಿತಾತ್ಮರು ಯಾರ ದಾಸರಾಗಿದ್ದಾರೋ ಅಂತಹ ಅವನು ಪರಮಾತ್ಮ ಮಹಿದಾಸ. ಆದ್ದರಿಂದ ರುದ್ರದೇವರು ಮಹಾದೇವರೇ, ಮಹಾಮಹಾದೇವರವರು ಸಂದೇಹವೇ ಇಲ್ಲ. ಆದರೆ ಅಂತಹ ಮಹಾದೇವರಿಗೆ ಆ ಮಹಾದೇವತ್ವವನ್ನು ಕೊಟ್ಟವನು ಪರಮಾತ್ಮ, ಅವ ರುದ್ರದೇವರಿಗೆ ಅಂತಹ ಉನ್ನತ ಸ್ಥಾನವನ್ನು ಕೊಟ್ಟವನು ಪರಮಾತ್ಮ. ಆದ್ದರಿಂದ ಈ ನಾವು ಇದನ್ನು ನೆನಪಿನಲ್ಲಿಟ್ಟುಕೋಬೇಕು. ಶಿವ ಅನ್ನುವ ಶಬ್ದ ರುದ್ರದೇವರಿಗೆ ಚೆನ್ನಾಗಿ ಅನ್ವಯವಾಗುತ್ತೆ, ಆದರೆ ಪರಮಾತ್ಮನಿಗೆ ಈ ಪೂರ್ಣವಾಗಿ ಅನ್ವಯವಾಗುತ್ತೆ. ಆದ್ದರಿಂದ ಈ ಅರ್ಥದಲ್ಲಿ ಶಿವಶಬ್ದ ರುದ್ರದೇವರನ್ನೇ ಹೇಳುತ್ತೆ. ಆದ್ದರಿಂದ ಮೋಕ್ಷಕ್ಕೆ ನಿಯಾಮಕನಾಗಿರುವ ರೂಪ ಶಿವರೂಪ ಅಂತ ಹೇಳಿದಾಗ, ಶಿವೋ ಮೋಕ್ಷೆ ಮಹಾದೇವ ಸ್ವಮೋಕ್ಷ ಪ್ರದಾಯಕ ರೂಪ ಅಂತ ಹೇಳಿದಾಗ, ಆ ಶಿವನ ಒಳಗಿರುವ ತುರಿಯನಾಮಕನಾದ ಶಿವನಾಮಕ ಪರಮಾತ್ಮ ಅವನೇ ಮೋಕ್ಷವನ್ನು ಅನುಗ್ರಹ ಮಾಡುವವನು ಅಂತ ನಾವು ತಿಳ್ಕೋಬೇಕಾಗಿದೆ. ಅಷ್ಟೇ ಅಲ್ಲದೆ ಶಿವಂ ಅಂದ್ರೆ ಸುಖಂ ಅಂತೇಳಿ, ಶಿವ ಅನ್ನುವ ಶಬ್ದಕ್ಕೆ ಸುಖ ಅಂತ ಒನ್ ಆಫ್ ದ ಮೀನಿಂಗ್ಸ್, ಸುಖಕ್ಕೆ ನಿಯಾಮಕನಾಗಿದ್ದಾನೆ. ಆದ್ದರಿಂದ ರುದ್ರದೇವರು ಶಿವ ಸುಖ ಸ್ವರೂಪಕ್ಕೆ ಅಭಿಮಾನಿಯಾಗಿದ್ದಾರೆ, ಸುಖದ ಅಭಿಮಾನಿಗಳಾಗಿದ್ದಾರೆ. ಆದರೆ ಆ ಶಿವನ ಒಳಗಿರುವ ಶಿವನಾಮಕ ಪರಮಾತ್ಮ ಅವನು ಅದ ನಿಜವಾಗಿ ನಿಯಮನ ಮಾಡ್ತಾ ಸುಖವನ್ನೇ ರುದ್ರದೇವರಿಗೆ ಶಿವನಿಗೆ ಬರುವ ಸುಖವನ್ನು ಸಹಿತ ನಿಯಮನ ಮಾಡ್ತಾನೆ. ಆದ್ದರಿಂದ ಸುಖಕ್ಕೆ ನಿಯಾಮಕ ಅಂತ ಹೇಳಿದರೆ ಪೂರ್ಣ ನಿಯಾಮಕತ್ವ ಶ್ರೀಮನ್ನಾರಾಯಣನಿಗೆ ಮಾತ್ರ ಇದೆ. ಅವನು ಸುಖಕ್ಕೆ ನಿಯಾಮಕನಾಗಿ, ಸುಖ ಅಂದ್ರೆ ಶಿವ, ಶಿವ ಅಂದ್ರೆ ಸುಖ, ಶಿವಂ ಸುಖಂ ಅದಕ್ಕೆ ನಿಯಾಮಕನಾಗಿದ್ದಾನಾದ ಕಾರಣದಿಂದ ಪರಮಾತ್ಮನಿಗೆ ಶಿವ ಅಂತ ಹೆಸರು. ಸುಖ ಅಂದ್ರೆ ಏನು? ಲೌಕಿಕ ಸುಖ ಮಾತ್ರ ಅಲ್ಲ, ಮೋಕ್ಷದ ಸುಖವು ಕೂಡ. ಮುಕ್ತಾತ್ಮರು ಸರ್ವ ವ್ಯಾಪಾರಗಳಿಗೂ ಕಾರಣ ಅಂತ ತುರಿ ರೂಪಿ ಭಗವಂತನನ್ನೇ ಯಾವಾಗಲೂ ನೋಡ್ತಾ ಆ ಭಗವಂತ ಅವರಿಗೆ ಸುಖಕ್ಕೆ ಕಾರಣಭೂತನು, ನಿಯಾಮಕನಾಗ ಅಭಿವ್ಯಕ್ತಗೊಳಿಸುವವನು ಆಗಿದ್ದಾನೆ. ಹೀಗೆ ತುರಿಯನಾಮಕ ಭಗವಂತ ಸಂಸಾರಾವಸ್ಥೆಯಲ್ಲಿ ಸಂಸಾರಿಗಳನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ರೂಪ, ಮೋಕ್ಷಾವಸ್ಥೆಯಲ್ಲಿ ಮೋಕ್ಷದಲ್ಲಿ ಇರುವ ಎಲ್ಲರಿಗೂ ಕೂಡ ಅನುಗ್ರಹ ಮಾಡುವಂತಹ ರೂಪ, ಮೋಕ್ಷದಲ್ಲಿ ಇರುವವರಿಗೆ ಸುಖವನ್ನು ಕೊಡುವಂತಹ ರೂಪ, ಮೋಕ್ಷ ನಿಯಾಮಕ ಮೋಕ್ಷ ಸುಖ ನಿಯಾಮಕ ರೂಪ ಅದೇ ಶಿವ ಅನ್ನುವ ಹೆಸರಿನಿಂದ ಕರೆಯಲ್ಪಟ್ಟದ್ದಾಗಿದೆ. ಇನ್ನೊಂದು ಶಿವಃ ಅಂತ ಹೇಳಿದರೆ ಕ್ಷೇಮ. ನಾವು ನೋಡಿದ್ವಿ ಶಿವೋ ಮೋಕ್ಷೆ ಮಹಾದೇವೇ ಕೀಳಕ ಅದೇ ಹೇಳುವಾಗ ಅಲ್ಲಿ ಸುಖೆ ಕ್ಷೇಮೆ ಜಲೆ ಕ್ಲೀಬಂ ಅಂತ ಹೇಳಿ, ಅಂದ್ರೆ ಶಿವ ಅನ್ನುವ ಶಬ್ದ ಒಳ್ಳೆ ಒಳ್ಳೆ ಅರ್ಥಗಳಲ್ಲಿ ಹೇಳುವುದು, ಸುಖಕ್ಕೆ ಕ್ಷೇಮಕ್ಕೆ ಇವೆಲ್ಲದಕ್ಕೆ ಹೇಳ್ತಾರೆ. ಜಲ ನೀರಿಗೂ ಶಿವ ಅನ್ನುವ ಶಬ್ದ ಇದೆ. ಕ್ಲೀಬಂ ನಾವು ಕ್ಲೈಬ್ಯ ಅಂತ ನೋಡ್ರಿ, ನಪುಂಸಕತ್ವ ಅದಕ್ಕೂ ಶಿವಶಬ್ದ, ಪುರುಷತ್ವಕ್ಕೂ ಶಿವಶಬ್ದ. ಹೀಗೆ ಮೋಸ್ಟ್ ಆಫ್ ದೆಮ್ ಪಾಸಿಟಿವ್ ಮೀನಿಂಗ್ಸ್ ಇದ್ರೆ ನೆಗೆಟಿವ್ ಮೀನಿಂಗ್ಸ್ ಬರುವಂತಹದ್ದು ಕೂಡ ಇದೆ ಶಿವಶಬ್ದಕ್ಕೆ. ಭಗವಂತನ ಪರವಾಗಿ ಹೇಳುವಾಗ ಆ ನೆಗೆಟಿವ್ ಅವಲಕ್ಷಣಗಳನ್ನು ದೂರ ಮಾಡ್ತಾನೆ. ಆದ್ದರಿಂದ ಭಗವಂತ ಆ ವಿಧವಾಗಿ ಯಾರಿಂದ ಆದರೆ ಆ ನೆಗೆಟಿವ್ ಕ್ವಾಲಿಟೀಸ್ ಸಹಿತ ನಿಯಮ ಮಾಡುವವನೇ ಆಗಿದ್ದಾನೆ. ಆದ್ದರಿಂದ ಶಿವಶಬ್ದ ಭಗವಂತನಿಗೆ ಪೂರ್ಣವಾಗಿ ಅನ್ವಯ ಆಗುತ್ತೆ ಅಂತ ಹೇಳಿ, ಇತಿ ಅಭಿಧಾನ ಅನುಸಾರೇಣ ಮೋಕ್ಷರೂಪ ಶಿವ ಸಹ ನಿಯಮ್ಯತೆಯ ಅಸ್ಯ ಅಸ್ತಿ ಇತಿ ಅಂಥೇಳಿ. ಅಂದ್ರೆ ಈ ಶಿವ ಮೋಕ್ಷ ಸ್ವರೂಪನಾಗಿರುವ ಭಗವಂತ ಈ ಶಿವನನ್ನು ಅನುಗ್ರಹ ಮಾಡ್ತಾ ಇರ್ತಾನೆ. ಆದ್ದರಿಂದ ಶಿವನಿಗೂ ಆ ಹೆಸರು ಬಂದಿದೆ ಅಂತೇಳಿ ಹೇಳ್ತಾ ಇಲ್ಲಿ. ಆಮೇಲೆ ನಿವೃತ್ತೆ ಸುಖ ದುಃಖಾನಾಂ ಈಶಾನಃ ಪ್ರಭುರವ್ಯಯಃ ಅಂತೇಳಿ ಮಾಡ್ನು ಉಪನಿಷತ್ ಬರುವಂತಹ ಇನ್ನೊಂದು ವಾಕ್ಯ ಅಲ್ಲಿ ಶಿವ ಅನ್ನುವ ಶಬ್ದ ಹೇಳುವಾಗ ಉಪನಿಷತ್ತೇ ಹೇಳುತ್ತೆ, ನಿವೃತ್ತೆ ಸುಖ ದುಃಖಾನಾಂ ಈಶಾನಃ ಪ್ರಭುಃ ಅವ್ಯಯಃ ಅಂತೇಳಿ. ಸುಖ ದುಃಖಗಳು ಅಂದ್ರೆ ಸುಖ ನಿವೃತ್ತಿ ಆಗುವ ಸುಖ ಬೇಕಲ್ಲ ರೀ, ಸುಖ ಯಾಕೆ ನಿವೃತ್ತಿ ಆಗಬೇಕಂದ್ರೆ ಈ ಐಹಿಕ ಸುಖ ಅದು ದ್ವಂದ್ವದಲ್ಲಿ ಸೇರಿದಂತಹ ಸುಖ, ಸುಖ ದುಃಖ ದುಃಖ ಮಿಶ್ರಿತವಾದ ಸುಖ ಅದು ಬೇಡ. ದುಃಖ ಮಿಶ್ರಿತವಾಗದೇ ಇರುವ ಸುಖ ಬೇಕು. ಸಂಸಾರದ ಸುಖ ದುಃಖದಿಂದ ಮಿಶ್ರಿತವಾಗಿದೆ. ಆದ್ದರಿಂದ ಸಾಂಸಾರಿಕ ಸುಖ ದುಃಖಗಳನ್ನು ಎರಡನ್ನೂ ಕೂಡ ದೂರ ಮಾಡಿ ಶಾಶ್ವತವಾದ ಸುಖವನ್ನು ಕೊಡ್ತಾನೆ. ಆದ್ದರಿಂದ ಈ ತುರಿಯನಾಮಕ ಭಗವಂತನಿಗೆ ಶಿವ ಅನ್ನುವ ಹೆಸರು. ಆದ್ದರಿಂದ ಸುಖ ಕೊಡುವವನು ಅವನೇ ಆಗಿದ್ದಾನೆ. ಅದಕ್ಕೆ ನಿವೃತ್ತೇ ಸುಖ ದುಃಖಾನಾಂ ಈಶಾನಃ ಪ್ರಭುರವ್ಯಯ, ಪ್ರಭು ಅಂದ್ರೆ ಸಮರ್ಥ ಅಂಥೇಳಿ, ಕೇಪಬಲ್. ಅವನೇ ಮೋಕ್ಷ ಕೊಡುವುದಕ್ಕೆ ಅಧಿಕಾರಿಯಾಗಿದ್ದಾನೆ, ಸಮರ್ಥನಾಗಿದ್ದಾನೆ. ಕೊಡುವವನು ಸ್ವತಂತ್ರೇಣ ಕೊಡುವವನು ಪರಮಾತ್ಮ ಒಬ್ಬನೇ. ಪರಮಾತ್ಮನ ಆಜ್ಞೆಯಂತೆ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು ಅವರೆಲ್ಲ ಕೂಡ ಮೋಕ್ಷವನ್ನು ಕೊಡ್ತಾರೆ. ಅಂದ್ರೆ ಪರಮಾತ್ಮನನ್ನು ಕೇಳಿ ಕೊಡಬಹುದಾ ಅಂದ್ರೆ ಕೊಡಬಹುದಾ, ತಗೊಂಡು ಕೊಡ್ತಾರೆ. ಆದ್ದರಿಂದ ಅವರು ಸ್ವತಂತ್ರವಾಗಿ ಕೊಡುವವರಲ್ಲ, ಸ್ವತಂತ್ರವಾಗಿ ಕೊಡುವುದು ಪರಮಾತ್ಮ ಒಬ್ಬನೇ ಮೋಕ್ಷದಾಯಕ. ಮಿಕ್ಕವರು ಲಕ್ಷ್ಮೀ ವಾಯುಗಳು ಇವರೆಲ್ಲ ಕೊಡ್ತಾರೆ ಅಂತ ಹೇಳಿದ್ರೆ ಅಸ್ವತಂತ್ರೇನ ಭಗವಂತನ ಆಜ್ಞೆಯಂತೆ ಒಂದು ಟೂಲ್ ತರ ಬಂದು ಕೊಡುವವರಾಗಿದ್ದಾರೆ ಅಷ್ಟೇ. ಆದರೆ ಭಗವಂತ ಒಬ್ಬನೇ ಸ್ವತಂತ್ರವಾಗಿ ಮೋಕ್ಷದಾಯಕನಾಗಿದ್ದಾನೆ ಅನ್ನೋದನ್ನು, ಸುಖದಾಯಕ ಮೋಕ್ಷ ಸುಖದಾಯಕನೂ ಆಗಿದ್ದಾನೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಅದಾದ ಮೇಲೆ ಆ ಮಾಂಡುಗುಣಿ ಭಾಷೆಯಲ್ಲಿ ಕೂಡ ಆಚಾರ್ಯ ಹೇಳ್ತಾರೆ, ಹರಿಸ್ತುರೀಯ ರೂಪೇಣ ಮೋಕ್ಷದ ಸಂಪ್ರಕೀರ್ತಃ ಅಂತೇಳಿ. ಈ ನಾಲ್ಕನೇ ರೂಪ ಅಂದರೆ ವಿಶ್ವ ತೈಜಸ ಪ್ರಾಜ್ಞ ತುರಿಯ, ವಿಶ್ವ ರೂಪನಾಗಿ ಭಗವಂತ ಜಾಗೃತ ಅವಸ್ಥೆಯಲ್ಲಿ ಪ್ರೇರಕನಾಗಿರ್ತಾನೆ. ಜಾಗೃತ ಅವಸ್ಥೆಯಲ್ಲಿ ನಮ್ಮೆಲ್ಲರನ್ನು ನೇಮನ ಮಾಡುವಂತಹ, ದೇವತೆಗಳನ್ನು ಸಹಿತ ನೇಮನ ಮಾಡುವಂತಹ ರೂಪ ಅದು ವಿಶ್ವರೂಪ. ತೈಜಸ ರೂಪದಿಂದ ಸ್ವಪ್ನಾವಸ್ಥೆಯಲ್ಲಿ ನೇಮನ ಮಾಡುವ ಭಗವತ್ ಸ್ವರೂಪಕ್ಕೆ ತೈಜಸ ಅಂತ ಹೇಳಿ ಹೆಸರು. ಪ್ರಾಜ್ಞ ಅನ್ನೋದು ಡೀಪ್ ಸ್ಲೀಪ್ ಸುಷುಪ್ತಿಯಲ್ಲಿ ನೇಮನ ಮಾಡುವ ರೂಪ, ಅದಕ್ಕೆ ಪ್ರಾಜ್ಞ ಅಂತ ಕರೀತಾರೆ. ಈ ಮೂರು ಅವಸ್ಥೆಗಳು ಇಹಲೋಕಕ್ಕೆ ಸಂಬಂಧಪಟ್ಟದ್ದು. ಈ ಮೂರು ಅವಸ್ಥೆಗಳಿಗೂ ಮೀರಿ ನಿಲ್ಲುವುದು ಅಂತ ಹೇಳಿದರೆ ಆಫ್ಟರ್ ದ ಲೈಫ್, ಅಲ್ಲಿ ತುರ್ಯನಾಮಕನಾಗಿ ಭಗವಂತ ಬಂದು ಮೋಕ್ಷಯೋಗ್ಯರನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಯಾರು ಮೋಕ್ಷಯೋಗ್ಯರಲ್ಲವೋ ಅವರಿಗೆ ಅದು ಬರದಂತೆ ಮಾಡ್ತಾನೆ. ಮೋಕ್ಷಯೋಗ್ಯರಿಗೆ ಇನ್ನೂ ಸಾಧನೆ ಉಳಿದಿದ್ದರೆ ಅವರಿಗೆ ಆವಾಗಲೇ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಆ ಸಾಧನೆ ಮುಗಿಸುವುದಕ್ಕೆ ಸಹಕಾರಿಯಾಗ್ತಾನೆ. ಹೀಗೆ ಭಗವಂತ ಅನೇಕ ರೂಪಗಳಿಂದ ಅನೇಕ ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡುವವನಾಗಿದ್ದಾನೆ. ಸೊ ಇದು ನಾವು ಶಿವಶಬ್ದದಿಂದ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಅದಾದ ಮೇಲೆ ಕ್ಷೇಮವನ್ನು ನಿರ್ವಹಣೆ ಮಾಡುವನಂದ್ರೆ ಭಕ್ತರಿಗೆ ಈ ನಾವು ಯೋಗ ಕ್ಷೇಮ ಅನ್ನೋದು ಬಳಸ್ತೀವಿ. ನಾವು ಮುಂಚೆ ಬಹಳ ಸತಿ ನೋಡಿದ್ದೀವಿ, ಯೋಗ ಅಂತ ಹೇಳಿದರೆ ಯಾವುದು ನಮ್ಮ ಹತ್ತಿರ ಇಲ್ಲವೋ ಅದು ನಮಗೆ ಬರುವುದು ಯೋಗ, ನಮ್ಮ ಹತ್ತಿರ ಯಾವುದು ಇದೋ ಅದು ಹಾಗೆ ಚೆನ್ನಾಗಿ ಉಳಿದಿರುತ್ತೆ ಅದು ಕ್ಷೇಮ, ಇದ್ದದ್ದು ಚೆನ್ನಾಗಿರುವುದು ಕ್ಷೇಮ. ಸೊ ಕ್ಷೇಮವು ಮುಖ್ಯವೇ, ಎಲ್ಲ ಯೋಗ ಬರ್ತಾ ಇರಬೇಕು ಅಂತಂದ್ರೆ ಬರ್ತಾ ಇರೋದೆಲ್ಲ ಹೊಟ್ಟೋಗ್ತಾ ಇದ್ರೆ ಇಟ್ಸ್ ವೇಸ್ಟ್. ಆದ್ದರಿಂದ ಬರೋದು ಎಷ್ಟು ಮುಖ್ಯವೋ ಬಂದದ್ದು ಉಳಿಯುವುದು ಅಷ್ಟೇ ಮುಖ್ಯ. ಆದ್ದರಿಂದ ಅದೆಲ್ಲ ಉಳಿಯುವಂತೆ ಮಾಡುವ ರೂಪ ಹೆಸರು ಎಲ್ಲ ಕೂಡ ಕ್ಷೇಮ. ಅದು ಶಿವ ಶಬ್ದದಿಂದ ಅಭೇದ. ಸೊ ಶಿವಶಬ್ದ ಅಂದರೂ ಕ್ಷೇಮ ಶಬ್ದ ಈ ಅರ್ಥದಲ್ಲಿ ಸಮಾನಕವಾಗಿದೆ. ಆದ್ದರಿಂದ ಶಿವಶಬ್ದದಿಂದ ಭಗವಂತ ಎಲ್ಲವನ್ನೂ ಒಳ್ಳೇದು ಮಾಡ್ತಾನೆ, ಕ್ಷೇಮವನ್ನು ಉಂಟು ಮಾಡ್ತಾನೆ ಅನ್ನೋದು ಕ್ಷೇಮ ಶಬ್ದದಿಂದಲೂ ಕೂಡ ಅದೇ ಹೇಳುತ್ತೆ. ಆದ್ದರಿಂದ ಕ್ಷೇಮ ನಿರ್ವಾಹಕ ಅಂತೀವಿ. ನಿರ್ವಾಹಕ ಅಂದರೆ ನಿರ್ವಹಿಸುವುದು, ಅದನ್ನು ಕಂಡಕ್ಟ್ ಮಾಡುವುದು, ಅದು ನಡೆಯುವಂತೆ ಮಾಡುವುದು, ಅದು ಹೇಗಿರಬೇಕೋ ಹಾಗಿರುವಂತೆ ಮಾಡುವುದು, ಇದು ಭಗವಂತ ಮಾಡುವಂತಹ ಆ ರೂಪದಲ್ಲಿ ತುರಿಯ ರೂಪದಲ್ಲಿ ಈ ಕ್ಷೇಮ ಅನ್ನೋ ಹೆಸರಲ್ಲಿ ಭಗವಂತ ಅದನ್ನು ಮಾಡ್ತಾನೆ. ಅದೇ ಶಿವ ಅನ್ನೋ ಹೆಸರು ಕೂಡ, ಶಿವ ಕ್ಷೇಮ ಅಲ್ಲಿ ಆ ಹೆಸರುಗಳಲ್ಲಿ ಭಗವಂತ ಎಲ್ಲರಿಗೂ ಕ್ಷೇಮವನ್ನು ಉಂಟು ಮಾಡ್ತಾನೆ ಅನ್ನೋದನ್ನು ನಾವು ಜ್ಞಪ್ತಿಯಲ್ಲಿಟ್ಕೋಬೇಕು. ಹೀಗೆ ಅದಾದ ಮೇಲೆ ಮುಕ್ತ ಸದರ ವ್ಯಾಪಾರ ಹೇತು ಇವ ತುರಿಯಕಃ ಅದೆಲ್ಲ ಹೇಳಿಬಿಟ್ಟು ಉಪರಿ ಉದಾಹೃತ ಅಭಿಧಾನಾನುಸಾರೇನ ಶಿವಂ ಸುಖಂ ತದ್ ನಿಯಮ್ಯತೆಯ ಅಸ್ಯ ಅಸ್ತೀತಿ. ಅಂದ್ರೆ ಶಿವ ಅನ್ನುವ ಶಬ್ದ, ರುದ್ರದೇವರು ಕೂಡ ಸುಖವನ್ನು ಕೊಡ್ತಾರೆ, ಇಹಲೋಕ ಸುಖ ಕೊಡಬೇಕಂದ್ರೆ ರುದ್ರದೇವರು ಕೊಡ್ತಾರೆ. ಆ ರುದ್ರದೇವರು ಐಹಿಕ ಸುಖವನ್ನು ಕೊಡುವಂತೆ ಆ ರುದ್ರದೇವರನ್ನು ಮಾಡ್ತಾರಾದ್ದರಿಂದಲೂ ಭಗವಂತ ಶಿವ. ಅಂದ್ರೆ ಶಿವನಲ್ಲಿ ನಿಂತು ಶಿವನಿಂದ ಆ ಶಿವನ ಭಕ್ತರಿಗೆ ಇಹಲೋಕ ಸುಖವನ್ನು ಸಿಗುವಂತೆ ಮಾಡ್ತಾನೆ ಭಗವಂತ. ಆದ್ದರಿಂದಲೂ ಅವನಿಗೆ ಶಿವ ಅನ್ನುವ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಸೊ ಇದು ಭಗವಂತ ಹೇಳುವಂಥದ್ದು. ಇನ್ನೊಂದು ಶಿವ ಅಂದ್ರೆ ನಾವು ನೋಡಿದ್ವಿ ಹೆಸರುಗಳನ್ನು ನೋಡುವಾಗ, ಜಲೆ ಅನ್ನೋ ನೀರು ಕೂಡ ಶಿವ ಅಂತ ಕರೀತಾರೆ ಅಂತೇಳಿ. ಸುಖೇ ಕ್ಷೇಮೇ ಜಲೆ ಕ್ಲೀಬಂ ಅಂತೇಳಿ ನೀರನ್ನು ಶಿವ ಅಂತ ಕರೀತಾರೆ. ಸೊ ಇಲ್ಲಿ ಶಿವನಾಮಕ ಪರಮಾತ್ಮನಿಗೆ ನೀರಿಗೆ ಏನು ಸಂಬಂಧ ಅಂತ ಹೇಳಿದ್ರೆ ಅವನು ಜಲಶಾಯಿ, ನೀರಿನಲ್ಲೇ ಮಲಗುವುದವನು. ಆದ್ದರಿಂದ ಅಲ್ಲಿ ಹೇಳುವ ಕೂಡ ಶಿವ ನೀರು ಅಂತ ಹೇಳಿ, ಶಿವಂ ಜಲಂ ಶಯನತ್ವೇನ ಅಸ್ಯ ಅಸ್ತಿ ಇತಿ ಶಿವಃ ಅಂಥೇಳಿ. ಯಾರಿಗಾದರೆ ಶಿವ ಅಂದರೆ ಜಲವು ಶಯನತ್ವೇನ ಜಲಶಾಯಿ, ಆದ್ದರಿಂದ ಅದು ಭಗವಂತನಿಗೆ ಇದೆ, ಆದ್ದರಿಂದ ಅವನಿಗೆ ಶಿವ ಅಂದರೆ ಜಲಶಾಯಿ, ಜಲವನ್ನು ಆ ಭಗವಂತ ಶಯನತ್ವೇನ ಸ್ವೀಕಾರ ಮಾಡಿದ. ಅಂದರೆ ಭಗವಂತನಿಗೆ ಮಲಗಲಿಕ್ಕೊಂದು ಜಾಗ ಬೇಕು, ಈ ಸಮುದ್ರ ಜಾಗ ಕೊಡ್ತು ಅಂತ ಅರ್ಥ ಅಲ್ಲ. ಭಗವಂತನಿಗೆ ಯಾವ ಜಾಗವೂ ಬೇಕಾಗಿಲ್ಲ, ಆ ಸಮುದ್ರನನ್ನು ಅನುಗ್ರಹ ಮಾಡಲಿಕ್ಕೆ, ಶೇಷನನ್ನು ಅನುಗ್ರಹ ಮಾಡಲಿಕ್ಕೆ, ಇವರೆಲ್ಲರನ್ನು ಅನುಗ್ರಹ ಮಾಡಲಿಕ್ಕೆ ಒಂದು ರೂಪದಿಂದ ಅಲ್ಲಿ ಮಲಗಿದ್ದು ಅವರಿಗೆ ಆನಂದವನ್ನು ಕೊಡ್ತಾನೆ ಭಗವಂತ. ಅವನಿಗೆ ನಿದ್ದೆ ಬೇಕಾಗಿಲ್ಲ, ಮಲಗಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಆದರೂ ಹಾಗೆ ಮಾಡ್ತಾನೆ. ಆದ್ದರಿಂದ ಶಿವಃ ಅಂದರೆ ಅಲ್ಲಿ ಜಲ ಉಳ್ಳವನು, ನೀರು ಉಳ್ಳವನು, ಅಂದರೆ ನೀರನ್ನು ಶಯನವಾಗಿ ಮಾಡಿಕೊಂಡವನು ಭಗವಂತ. ಆದ್ದರಿಂದ ಅವನಿಗೆ ಶಿವ ಶಬ್ದ. ಇದು ರುದ್ರದೇವರಿಗೆ ಅನ್ವಯವಾಗುವುದಿಲ್ಲ, ಇದು ಭಗವಂತನಿಗೆ ಮಾತ್ರ ಅನ್ವಯವಾಗುತ್ತೆ. ಆದ್ದರಿಂದ ಜಲಶಾಯಿಯಾಗಿ ಪರಮಾತ್ಮ ಇದ್ದಾನೆ, ಆದ್ದರಿಂದ ಅವನು ಶಿವ. ರುದ್ರದೇವರಿಗೆ ಅನ್ವಯವಾಗಬೇಕಂದ್ರೆ ರುದ್ರದೇವರು ಶೇಷ ಪದವಿಗೆ ಹೋದಾಗ ಅವರಿಗೆ ಅನ್ವಯವಾಗಬಹುದು, ಯಾಕಂದ್ರೆ ಶೇಷ ಪದವಿಗೆ ಹೋದಾಗ ಆ ಶೇಷದೇವರು ಆ ನೀರಿನಲ್ಲಿ ಸಮುದ್ರದಲ್ಲಿ ಇರ್ತಾರಾದ್ದರಿಂದ ಆ ಸಮಯದಲ್ಲಿ ಅದನ್ನು ಆ ಅರ್ಥದಿಂದ ನಾವು ಬಳಸಬಹುದು. ಶಿವನಿಗೆ ಆ ಶೇಷ ಪದವಿಯಲ್ಲಿ ಶೇಷ ಪದವಿ ಬಂದಾಗ ಜಲಶಾಯಿಗಳಾಗಿರ್ತಾರೆ. ಆದ್ರೆ ಭಗವಂತ ಆ ಒಂದು ರೂಪದಲ್ಲಿ ಯಾವತ್ತೂ ಆ ಶೇಷಾಯಿ ಆಗಿರ್ತಾನೆ. ಆದ್ದರಿಂದ ಭಗವಂತನಿಗೆ ಆ ಶಿವ ಜಲ ಅನ್ನು ಆಶ್ರಯ ಅಂದ್ರೆ ಆಶ್ರಯ ಮಾಡ್ಕೊಂಡಂದ್ರೆ ಅವನಿಗೆ ಅದು ಒಂದು ಆಶ್ರಯ ಬೇಕಂತಲ್ಲ, ಅವರನ್ನು ಅನುಗ್ರಹ ಮಾಡುವುದಕ್ಕಾಗಿ ಅಲ್ಲಿ ಭಗವಂತ ಅಲ್ಲಿ ನೆಲೆಸಿರ್ತಾನೆ. ಆದ್ದರಿಂದ ಅವನಿಗೆ ಆ ಶಿವ ಅನ್ನೋ ಶಬ್ದ ಅನ್ವಯವಾಗುತ್ತೆ ಚೆನ್ನಾಗಿ ಅಂತೇಳಿ. ಅದು ಇನ್ನೊಂದು ಅರ್ಥ. ಸೊ ನೀರು ಹಾಸಿಗೆಯಾಗಿ ಉಳ್ಳವನು ಶಿವ ಅನ್ನುವ ಶಬ್ದಕ್ಕೆ ಆ ಅರ್ಥವನ್ನು ನೋಡ್ತಾರೆ. ಅದಾದ ಮೇಲೆ ಭಗವಂತ ಪದ್ಮನಾಭ ರೂಪದಲ್ಲಿ ನಿಮ್ಗೆಲ್ಲ ಗೊತ್ತಾದಂತೆ ಕ್ಷೀರಸಾಗರದಲ್ಲಿ ಮಲಗಿರ್ತಾನೆ. ಆದ್ದರಿಂದ ಆ ಕ್ಷೀರಸಾಗರವನ್ನು ಅವನಿಗೆ ಒಂದು ನಿವಾಸ ಸ್ಥಾನವಾಗಿದೆ. ಆದ್ದರಿಂದ ಅವನು ಆ ಕ್ಷೀರಸಾಗರ ಅನ್ನುವ ನಿವಾಸ ಸ್ಥಾನ ಉಳ್ಳವನಾದ್ದರಿಂದಲೂ ಕೂಡ ಅವನಿಗೆ ಶಿವ ಅಂತ ಹೆಸರು. ಅಷ್ಟೇ ಅಲ್ಲದೆ ಅವನು ಪ್ರಾಣಿ ಸಮೂಹವನ್ನು ಮಲಗುವಂತೆ ಮಾಡ್ತಾನ. ಆದ್ದರಿಂದ ಪ್ರಾಜ್ಞ ರೂಪಿ ವಿಶ್ವ ತೇಜ ಪ್ರಾಜ್ಞ ತುರಿಯ, ಈ ಶಿವ ಅನ್ನೋದು ತುರಿಯ ರೂಪವನ್ನು ಹೇಳಿದರೆ ಪ್ರಾಜ್ಞ ರೂಪಿ ಭಗವಂತ ಅವನಿಗೆ ಕೂಡ ಶಿವ ಅಂತ ಕರೆಯಬಹುದು ಅಂತ. ಅದು ಹೇಗೆ ಅಂತ ಹೇಳಿದರೆ ಶಿವ ಅನ್ನುವ ಶಬ್ದಕ್ಕೆ ನಾವೇನಂತ ನೋಡಿದ್ದೀವಿ, ಶಿವ ಅನ್ನೋದು ಭಗವಂತ ಸುಖವನ್ನು ಕೊಡುವುದು ಇಲ್ಲ. ಶಿವ ಅಂದ್ರೆ ಶೇತೆ, ಶಿ ಅನ್ನುವ ಧಾತು, ಶಿವದಲ್ಲಿ ಶಿ ಅಂದ್ರೆ ಶಿವಹ, ಶಿ ಶೇತೆ ಅಂತೇಳಿ ಮಲಗುವುದು. ಮಲಗುವನ ಅಂದ್ರೆ ಎಲ್ಲರನ್ನು ಮಲಗುವಂತೆ ಮಾಡ್ತಾನೆ. ವೇರೆವರ್ ಟೈರ್ಡ್ ಆದಾಗ ಮಲಗಿ ನಿದ್ದೆ ಬರುತ್ತೆ, ಮಲಗುವಂತೆ ಮಾಡ್ತಾನೆ. ಅದೇ ಶಿವಹ. ಅದೇ ವಾ ಇದರಲ್ಲಿ ಅಂದ್ರೆ ವಾ ಅಂದ್ರೆ ವಾ ಜ್ಞಾನ ರೂಪತ್ವ ವಾ. ಆದ್ದರಿಂದ ಶಿವಹ ಅಂತ ಹೇಳಿದರೆ ರುದ್ರದೇವರು ಅವರು ಶಿವ ಯಾಕಾಗಿದ್ದಾರೆ ಅಂದ್ರೆ ಶೇತೆ ಅವರು ಕೂಡ ಜೀವಂದಿರ ಒಳಗೆ ಇದ್ದು ಅವರ ಸ್ಥೂಲ ದೇಹದಲ್ಲಿದ್ದು ಅವರನ್ನು ಮಲಗುವಂತೆ ಮಾಡ್ತಾನೆ. ಆದ್ದರಿಂದ ರುದ್ರದೇವರು ಶಿವ ಆಗಿದ್ದಾರೆ. ಆದ್ರೆ ಭಗವಂತ ಮುಖ್ಯವಾಗಿ ಪ್ರಾಣಿ ಸಮೂಹ ಎಲ್ಲ ಮಲಗುವಂತೆ, ನಿದ್ದೆ ಬಂದಾಗ ಅವರು ಮಲಗುವುದೊಂದು ಅನುಗ್ರಹ. ಮಲಗುವ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಅವರು ದೇ ವಿಲ್ ಬಿ ಎಕ್ಸಾಸ್ಟೆಡ್, ಟೈರ್ಡ್ ಆಗಿಬಿಡುತ್ತೆ. ಮಲಗುವುದು ಅಷ್ಟು ಎಷ್ಟು ಕಡಿಮೆ, ಎಷ್ಟು ಕಡಿಮೆ ಮಲಗಿದ್ರು ಕೂಡ 4 ದಿನಕ್ಕೊಂದ್ಸರಿ ಮಲಗಿದ್ರು ಮಲಗಬೇಕು ಅಂತ ಒಂದು ಇದೆ ನಿಬಂಧನ. ಅದು ಬರುವಂತೆ, ಅದನ್ನು ಹೋಗಬೇಕನ್ನುವ ಆಸೆ ಬರುವಂತೆ ಮಾಡಿ ಅವರು ನಿದ್ದೆ ಮಾಡುವಂತೆ ಮಾಡ್ತಾನೆ ರುದ್ರದೇವರು ಮಾಡ್ತಾರೆ. ರುದ್ರಾಂತರ್ಯಾಮಿಯಾದ ಶಿವಾಂತರ್ಯಾಮಿಯಾದ ಶಿವನಾಮಕ ಪರಮಾತ್ಮ ಮುಖ್ಯವಾಗಿ ಸ್ವತಂತ್ರವಾಗಿ ಮಾಡ್ತಾನಾದ್ದರಿಂದ ಇಡೀ ಪ್ರಾಣಿ ಸಮೂಹವನ್ನು ಮಲಗುವಂತೆ ಅನುಗ್ರಹ ಮಾಡ್ತಾನಾದ್ದರಿಂದಲೂ ಶಿವಃ ಪ್ರಾಜ್ಞರೂಪಿ ಭಗವಂತ ಪ್ರಾಣಿಗಳಿಗೆ ಸುಷುಪ್ತಿ ಅವಸ್ಥೆಯನ್ನು, ಆದ್ದರಿಂದ ಪ್ರಾಜ್ಞರೂಪಿ ವಿಶ್ವತೇಜ ಪ್ರಾಜ್ಞಾತುರ್ಯದಲ್ಲಿ ಮೂರನೇದಾದ ಪ್ರಾಜ್ಞರೂಪಿ ಗಾಢನಿದ್ರೆಯಲ್ಲಿ ನಿಯಮನ ಮಾಡುವ ರೂಪ, ಅದಕ್ಕೂ ಕೂಡ ಶಿವ ಅಂತ ಕರೆಯಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಶಿವ ಅನ್ನುವ ಶಬ್ದ ಅತಿಶಯವಾದಂತಹ ಸುಖ ಸ್ವರೂಪ ಮತ್ತು ಜ್ಞಾನ ರೂಪ, ಇವು ಕೂಡ ಆ ಶಿವಶಬ್ದದಿಂದ ಬರುತ್ತೆ. ಅಂದ್ರೆ ಭಗವಂತ ಶಂ ಸುಖಂ, ಶಿ ಅಂದ್ರೆ ಏನು, ಈಗ ಗುಣ ಉಳ್ಳದ್ದು ಗುಣಿ, ಶಂ ಅಂದ್ರೆ ಸುಖಂ, ಶಂ ಉಳ್ಳದ್ದು ಶಿ. ಆದ್ದರಿಂದ ತೃತೀಯ ಅತಿಶಯ ಅಂತ ಹೇಳುವಾಗ ಕೂಡ ಅಕಾರ ಸ್ಥಾನದಲ್ಲಿ ಇಕಾರ ಬಂದರೂ ಕೂಡ ಶಿ. ಸೊ ಈ ಹಾಗೆ ಶ ಉಳ್ಳದ್ದು ಶಿ, ಇಲ್ಲ ಶಂ ಸುಖಂ ಅದರ ಅತಿಶಯವಾದ ಸುಖ, ಹೈಯೆಸ್ಟ್ ಜಾಯ್ ಈಸ್ ಶಿ. ಶಿ ಅಂದ್ರೆ ಸುಖ, ಹೈಯೆಸ್ಟ್ ಜಾಯ್ ಆರ್ ಶಿ ಅಂದ್ರೆ ಹೈಯೆಸ್ಟ್ ಜಾಯ್ ಉಳ್ಳದ್ದು. ಬೋತ್ ಇನ್ಫೈನೈಟ್ ಬ್ಲಿಸ್ ಆರ್ ಒನ್ ಹೂ ಹ್ಯಾಸ್ ಇನ್ಫೈನೈಟ್ ಬ್ಲಿಸ್, ಎರಡು ಪರಮಾತ್ಮನಿಗೆ ಅನ್ವಯವಾಗುತ್ತೆ. ಇನ್ಫೈನೈಟ್ ಬ್ಲಿಸ್ ಹೇಗೆ ಪರಮಾತ್ಮ, ಅವನು ಪರಮಾತ್ಮ ಇನ್ಫೈನೈಟ್ ಬ್ಲಿಸ್ ಉಳ್ಳವನ ಅಂತ ಹೇಳ್ಬೋದು. ಅವನೇ ಇನ್ಫೈನೈಟ್ ಬ್ಲಿಸ್ ಅಂದ್ರೆ ಅವನಿಗೆ ಅವನ ಗುಣಗಳಿಗೆ ಅಭೇದ. ಆದ್ದರಿಂದ ಆ ವಿಧವಾಗಿ ಭಗವಂತ ಶಿ ಅನ್ನುವ ಶಬ್ದದಿಂದ ವಾಚ್ಯನಾಗಿದ್ದಾನೆ. ವ ವ ಅಂದ್ರೆ ಜ್ಞಾನ, ಆದ್ರಿಂದ ವ ಇತಿ ಜ್ಞಾನ ಮುಚ್ಚಿತೆ ಅಂತ. ಸೊ ಆದ್ದರಿಂದ ಶಿ ವ ಶಿ ಅಂತ ಹೇಳಿದರೆ ಭಗವಂತ ಅತಿಶಯವಾದಂತಹ ಸುಖವನ್ನು ಕೊಡುವನಾಗಿದ್ದಾನೆ, ಜ್ಞಾನವನ್ನು ಕೊಡುವನಾಗಿದ್ದಾನೆ. ವ ಅಂದ್ರೆ ಜ್ಞಾನ, ಶಂ ಅಂದ್ರೆ ಸುಖಂ, ಇವೆರಡನ್ನು ಅನುಗ್ರಹ ಮಾಡುವವನಾದ್ದರಿಂದ ಭಗವನಿಗೆ ಶಿವ ಅಂದ್ರೆ ಸುಖ ಜ್ಞಾನಗಳನ್ನು ಕೊಡುವವನು. ಇದು ರುದ್ರದೇವರಿಗೆ ಅಂತರ್ಯಾಮಿಯಾಗಿರುವಂತಹ ಶಿವನ ಅಂತರ್ಯಾಮಿಯಾಗಿರುವಂತಹ ಶಿವನಾಮಕ ಪರಮಾತ್ಮನ ಗುಣವಾಗಿದೆ, ಅವನ ಅಂತವನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ತುರಿಯ ನಾಮಕ ಭಗವಂತನ ಆ ಚಿಂತನೆಯನ್ನು ಮಾಡಬಹುದು ಅಂತೇಳಿ ಇಲ್ಲಿಗೆ ಸೊ ನಾನು ಅದನ್ನು ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಶ್ರೀನಿವಾಸ, ಶ್ರೀ ಕೃಷ್ಣಾರ್ಪಣಮಸ್ತು.